ಆಲ್ ನೇಷನ್ಸ್ ಗಾಸ್ಪೆಲ್ ಪಬ್ಲಿಷರ್ಸ್ನಿಂದ ಯಾರು ಕಳೆದು ಹೋಗುತ್ತಾರೆ? ನರಕದ ಬಗ್ಗೆ ನಿಜವಾದ ಸತ್ಯವನ್ನು ಕಂಡುಕೊಳ್ಳಬಹುದೆಂಬ ಭಯದಿಂದ ಈ ವಿಷಯದ ಬಗ್ಗೆ ಯೋಚಿಸದ ಅನೇಕ ಜನರಿದ್ದಾರೆ. ಅವರು ಅತ್ಯಂತ ವೇಗದಲ್ಲಿ ನರಕಕ್ಕೆ ಜಾರಿಬೀಳುವುದನ್ನು ನೋಡಬಹುದೆಂದು ಅವರು ಹೆದರುತ್ತಾರೆ. ಹೆಚ್ಚಿನ ಜನರು ತಮ್ಮ ಆತ್ಮಸಾಕ್ಷಿಯನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾರೆ. ದೇವರು ಪ್ರೀತಿಯ ದೇವರು ಮತ್ತು ಯಾರನ್ನೂ ನರಕಕ್ಕೆ ಎಸೆಯುವುದಿಲ್ಲ. ಇದರೊಂದಿಗೆ ತಮ್ಮ ನಿತ್ಯ ಜೀವನದ ವಿಷಯವು ವ್ಯವಹರಿಸಲ್ಪಟ್ಟಿದೆ ಮತ್ತು ಅವರ ಪಾಪಪೂರ್ಣ ಜೀವನವು ಸ್ವರ್ಗದಲ್ಲಿ ಅಂಗೀಕರಿಸಲ್ಪಡುತ್ತದೆ ಎಂದು ಅವರು ಊಹಿಸುತ್ತಾರೆ. ದುಷ್ಟರು ದೇವರ ರಾಜ್ಯವನ್ನು ಹೊಂದುವುದಿಲ್ಲ ಎಂದು ನಿಮಗೆ ತಿಳಿದಿದೆ. ನಿಮ್ಮನ್ನು ಮೋಸಗೊಳಿಸಬೇಡಿ. ಅನೈತಿಕ ಅಥವಾ ವಿಗ್ರಹಗಳನ್ನು ಪೂಜಿಸುವವರು ಅಥವಾ ವ್ಯಭಿಚಾರಿಗಳು ಅಥವಾ ಸಲಿಂಗಕಾಮಿ ವಿಕೃತರು ಅಥವಾ ಕಳ್ಳರು ಅಥವಾ ದುರಾಸೆಗಳು ಅಥವಾ ಕುಡುಕರು ಅಥವಾ ಇತರರನ್ನು ನಿಂದಿಸುವವರು ಅಥವಾ ಕಳ್ಳರು ಯಾವುದೂ ಇಲ್ಲ. ಇವರಲ್ಲಿ ದೇವರ ರಾಜ್ಯವನ್ನು ಹೊಂದುವರು. 1 ಕೊರಿಂಥಿಯಾನ್ಸ್ 6:9-10. ಆದರೆ ಅಶುದ್ಧವಾದ ಯಾವುದೂ ಪಟ್ಟಣವನ್ನು ಪ್ರವೇಶಿಸುವುದಿಲ್ಲ. ನಾಚಿಕೆಗೇಡಿನ ಕೆಲಸಗಳನ್ನು ಮಾಡುವವರು ಅಥವಾ ಸುಳ್ಳು ಹೇಳುವವರು ಯಾರೂ ಇಲ್ಲ. ಜೀವಂತವಾಗಿರುವ ಕುರಿಮರಿಯ ಪುಸ್ತಕದಲ್ಲಿ ಯಾರ ಹೆಸರನ್ನು ಬರೆಯಲಾಗಿದೆಯೋ ಅವರು ಮಾತ್ರ ನಗರವನ್ನು ಪ್ರವೇಶಿಸುತ್ತಾರೆ. ಪ್ರಕಟಣೆ 21:27. ನರಕವೇ ಇಲ್ಲ ಎಂದು ಸಾಬೀತುಪಡಿಸಲು ಮತ್ತೆ ಕೆಲವರು ಪ್ರಯತ್ನಿಸುತ್ತಾರೆ ಮತ್ತು ಇನ್ನೊಂದು ಗುಂಪಿನವರು ಮನುಷ್ಯನಿಂದ ಮಾಡಿದ ಬೋಧನೆಯನ್ನು ಹೊಂದಿದ್ದಾರೆ. ಸಾವಿನ ನಂತರ ನಾವು ಬೆಂಕಿಯಿಂದ ಶುದ್ಧರಾಗುತ್ತೇವೆ ಮತ್ತು ನಂತರ ಸ್ವರ್ಗವನ್ನು ಪ್ರವೇಶಿಸುತ್ತೇವೆ. ನರಕದ ಬಗ್ಗೆ ಸತ್ಯವನ್ನು ತಪ್ಪಿಸಲು ಜನರು ಏನು ಮಾಡಲು ಪ್ರಯತ್ನಿಸುತ್ತಾರೆ ಎಂಬುದು ವಿಚಿತ್ರವಾಗಿದೆ. ಕೆಲವರು ಸಾವಿನ ನಂತರ ಜೀವನವಿಲ್ಲ, ನಾವು ಸತ್ತಾಗ ಅದು ಅಂತ್ಯ, ಸಮಾಧಿಯ ಆಚೆ ಏನೂ ಇಲ್ಲ ಎಂದು ಹೇಳುವ ಮೂಲಕ ಅದನ್ನು ತಪ್ಪಿಸುತ್ತಾರೆ. ದೇವರ ವಾಕ್ಯವು ನಮಗೆ ಹೇಳುತ್ತದೆ, ಪ್ರತಿಯೊಬ್ಬರೂ ಒಮ್ಮೆ ಸಾಯಬೇಕು ಮತ್ತು ನಂತರ ದೇವರಿಂದ ನಿರ್ಣಯಿಸಲ್ಪಡಬೇಕು. ಹೀಬ್ರೂ 9:27. ವಿಶ್ವದ ಜನಸಂಖ್ಯೆಯ ಮತ್ತೊಂದು ವಿಭಾಗವು ಕ್ರಿಶ್ಚಿಯನ್ನರಾಗಿ ಸಾಯುವವರು ಮಾತ್ರ ಮತ್ತೆ ಬದುಕುತ್ತಾರೆ, ಇತರರು ಸಾಯುತ್ತಾರೆ ಮತ್ತು ಅದು ಅಂತ್ಯ ಎಂದು ನಂಬುತ್ತಾರೆ. ನೀವು ಸತ್ತಾಗ ನೀವು ಹೂವು ಅಥವಾ ಹಸು ಅಥವಾ ಹಾವು ಅಥವಾ ಇತರ ಪ್ರಾಣಿ ಅಥವಾ ಪ್ರಾಣಿಗಳ ರೂಪದಲ್ಲಿ ಜಗತ್ತಿಗೆ ಹಿಂತಿರುಗುತ್ತೀರಿ ಎಂದು ವಿಶ್ವದ ಅನೇಕ ಭಾಗಗಳಿಂದ ಆಶ್ಚರ್ಯಕರವಾದ ದೊಡ್ಡ ಸಂಖ್ಯೆಯ ಜನರು ನಂಬುತ್ತಾರೆ. ನರಕದ ಬಗ್ಗೆ ತಮ್ಮ ಮನಸ್ಸನ್ನು ಸಮಾಧಾನಪಡಿಸಲು ಜನರು ನಂಬುವ ಇನ್ನೂ ಅನೇಕ ಸುಳ್ಳುಗಳಿವೆ. ನರಕವಿದೆಯೇ? ನಾವು ಎಲ್ಲರಿಗಿಂತ ಹೆಚ್ಚಾಗಿ ನಂಬಬಹುದಾದ ಒಬ್ಬ ವ್ಯಕ್ತಿ ಕರ್ತನಾದ ಯೇಸು. ಅವರು ನರಕದ ಬಗ್ಗೆ ಹೆಚ್ಚು ಮಾತನಾಡಿದರು ಮತ್ತು ಆದ್ದರಿಂದ ನಾವು ದೇವರ ವಾಕ್ಯದಿಂದ ಅನೇಕ ಸ್ಕ್ರಿಪ್ಚರ್ಗಳಲ್ಲಿ ಕೆಲವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಅವರು ಏನು ಹೇಳುತ್ತಾರೆಂದು ನೋಡುತ್ತೇವೆ. ತನ್ನ ಸಹೋದರನನ್ನು ನಿಷ್ಪ್ರಯೋಜಕ ಮೂರ್ಖ ಎಂದು ಕರೆಯುವವನು ನರಕದ ಬೆಂಕಿಗೆ ಹೋಗುವ ಅಪಾಯವಿದೆ. ಮ್ಯಾಥ್ಯೂ 5:22. ಹಾಗಾದರೆ ನಿನ್ನ ಬಲಗಣ್ಣು ನಿನ್ನ ಪಾಪಕ್ಕೆ ಕಾರಣವಾದರೆ ಅದನ್ನು ತೆಗೆದು ಬಿಸಾಡಿಬಿಡು. ನಿನ್ನ ಇಡೀ ದೇಹವನ್ನು ನರಕಕ್ಕೆ ಎಸೆಯುವುದಕ್ಕಿಂತಲೂ ನಿನ್ನ ದೇಹದ ಒಂದು ಭಾಗವನ್ನು ಕಳೆದುಕೊಳ್ಳುವುದು ನಿನಗೆ ಮೇಲು. ನಿನ್ನ ಬಲಗೈ ನಿನ್ನನ್ನು ಪಾಪ ಮಾಡಿದರೆ ಅದನ್ನು ಕತ್ತರಿಸಿ ಎಸೆಯಿರಿ. ನಿಮ್ಮ ಇಡೀ ದೇಹವು ನರಕಕ್ಕೆ ಹೋಗುವುದಕ್ಕಿಂತ ನಿಮ್ಮ ಅಂಗಗಳಲ್ಲಿ ಒಂದನ್ನು ಕಳೆದುಕೊಳ್ಳುವುದು ನಿಮಗೆ ಉತ್ತಮವಾಗಿದೆ. ಮ್ಯಾಥ್ಯೂ 5:29-30. ಆದರೆ ರಾಜ್ಯದಲ್ಲಿ ಇರಬೇಕಾದವರು ಕತ್ತಲೆಗೆ ಎಸೆಯಲ್ಪಡುತ್ತಾರೆ, ಅಲ್ಲಿ ಅವರು ಅಳುತ್ತಾರೆ ಮತ್ತು ಹಲ್ಲು ಕಡಿಯುತ್ತಾರೆ. ಮ್ಯಾಥ್ಯೂ 8:12. ದೇಹವನ್ನು ಕೊಲ್ಲುವವರಿಗೆ ಭಯಪಡಬೇಡಿ, ಆದರೆ ಆತ್ಮವನ್ನು ಕೊಲ್ಲಲು ಸಾಧ್ಯವಿಲ್ಲ. ಬದಲಿಗೆ ದೇಹ ಮತ್ತು ಆತ್ಮ ಎರಡನ್ನೂ ನರಕದಲ್ಲಿ ನಾಶ ಮಾಡುವ ದೇವರಿಗೆ ಭಯಪಡಿರಿ. ಮ್ಯಾಥ್ಯೂ 10:28. ಮತ್ತು ನಿನಗಾಗಿ ಕಪೆರ್ನೌಮ್, ನೀನು ನಿನ್ನನ್ನು ಸ್ವರ್ಗಕ್ಕೆ ಏರಿಸಲು ಬಯಸಿದ್ದೀಯ, ನೀನು ನರಕಕ್ಕೆ ಎಸೆಯಲ್ಪಡುವೆ. ನಿನ್ನಲ್ಲಿ ನಡೆದ ಪವಾಡಗಳನ್ನು ಸೊಡೋಮ್ನಲ್ಲಿ ನಡೆಸಿದ್ದರೆ ಅದು ಇಂದಿಗೂ ಅಸ್ತಿತ್ವದಲ್ಲಿದೆ. ಮ್ಯಾಥ್ಯೂ 11:23. ಕಳೆಗಳನ್ನು ಒಟ್ಟುಗೂಡಿಸಿ ಬೆಂಕಿಯಲ್ಲಿ ಸುಡುವಂತೆಯೇ ಯುಗದ ಅಂತ್ಯದಲ್ಲಿ ಅದೇ ಸಂಭವಿಸುತ್ತದೆ. ಮನುಷ್ಯಕುಮಾರನು ತನ್ನ ದೂತರನ್ನು ಕಳುಹಿಸುತ್ತಾನೆ. ಜನರು ಪಾಪಕ್ಕೆ ಕಾರಣವಾಗುವ ಎಲ್ಲರನ್ನು ತನ್ನ ರಾಜ್ಯದಿಂದ ಒಟ್ಟುಗೂಡಿಸುವನು ಮತ್ತು ಕೆಟ್ಟ ಕೆಲಸಗಳನ್ನು ಮಾಡುವ ಇತರರೆಲ್ಲರೂ ಅವರನ್ನು ಬೆಂಕಿಯ ಕುಲುಮೆಗೆ ಎಸೆಯುತ್ತಾರೆ, ಅಲ್ಲಿ ಅವರು ಅಳುತ್ತಾರೆ ಮತ್ತು ಹಲ್ಲು ಕಿರಿಯುತ್ತಾರೆ. ಮ್ಯಾಥ್ಯೂ 13:40-42-49. ಸ್ನೇಹಿತನೇ, ಮದುವೆಯ ಬಟ್ಟೆಯಿಲ್ಲದೆ ನೀವು ಇಲ್ಲಿಗೆ ಹೇಗೆ ಬಂದಿದ್ದೀರಿ? ಅರಸನು ಅವನನ್ನು ಕೇಳಿದನು, ಆದರೆ ಆ ಮನುಷ್ಯನು ಏನನ್ನೂ ಹೇಳಲಿಲ್ಲ. ಆಗ ಅರಸನು ಸೇವಕರಿಗೆ, ಅವನನ್ನು ಕೈಕಾಲು ಕಟ್ಟಿ ಹೊರಗೆ ಕತ್ತಲೆಯಲ್ಲಿ ಎಸೆಯಿರಿ, ಅಲ್ಲಿ ಅವನು ಅಳುತ್ತಾನೆ ಮತ್ತು ಹಲ್ಲು ಕಡಿಯುತ್ತಾನೆ. ಮತ್ತಾಯ 22:12-13. ನೀವು ಹಾವುಗಳು ಮತ್ತು ಹಾವಿನ ಮಕ್ಕಳು, ನರಕಕ್ಕೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ನೀವು ಹೇಗೆ ನಿರೀಕ್ಷಿಸುತ್ತೀರಿ? ಮ್ಯಾಥ್ಯೂ 23:33. ಇವರು ಶಾಶ್ವತ ಶಿಕ್ಷೆಗೆ ಕಳುಹಿಸಲ್ಪಡುತ್ತಾರೆ, ಆದರೆ ನೀತಿವಂತರು ಶಾಶ್ವತ ಜೀವನಕ್ಕೆ ಹೋಗುತ್ತಾರೆ. ಮ್ಯಾಥ್ಯೂ 25:46. ಇವುಗಳು ಇಡೀ ಬೈಬಲ್ನ ಕೇವಲ ಒಂದು ಪುಸ್ತಕದಿಂದ ಕೆಲವು ಸ್ಕ್ರಿಪ್ಚರ್ಗಳಾಗಿವೆ ಮತ್ತು ಇನ್ನೂ ಹಲವು ಇವೆ. ನರಕ ಹೇಗಿದೆ? ಒಂದು ದಿನ ಜೀಸಸ್ ಪರದೆಯನ್ನು ಹಿಂದಕ್ಕೆ ಎಳೆದು ನಮಗೆ ನರಕದ ಒಂದು ನೋಟವನ್ನು ನೀಡಿದರು. ರಲ್ಲಿ ಲ್ಯೂಕ್ 16:19-31. ಜೀಸಸ್ ನಮಗೆ ನರಕ ಹೇಗಿರುತ್ತದೆ ಎಂಬುದರ ಚಿತ್ರವನ್ನು ನೀಡುತ್ತದೆ. ಮನುಷ್ಯನ ಕಣ್ಣು ಹಿಂದೆಂದೂ ನೋಡದ ಭಯಾನಕವಾದದ್ದನ್ನು ಅವನು ನಮಗೆ ತೋರಿಸುತ್ತಾನೆ. ನರಕದ ಬೆಂಕಿಯು ಮಹಾನ್ ಶಕ್ತಿಯಿಂದ ಉರಿಯುತ್ತಿದೆ ಮತ್ತು ಈ ದೊಡ್ಡ ಬೆಂಕಿಯ ಸಮುದ್ರದ ಮಧ್ಯದಲ್ಲಿ ಒಬ್ಬ ಮನುಷ್ಯ ಈ ಮನುಷ್ಯನು ನಿದ್ರಿಸುವುದಿಲ್ಲ, ಅವನು ಎಚ್ಚರವಾಗಿರುತ್ತಾನೆ, ಅವನು ಜೀವಂತವಾಗಿದ್ದಾನೆ ಮತ್ತು ಅವನ ಸುತ್ತಲೂ ನಡೆಯುತ್ತಿರುವ ಎಲ್ಲದರ ಬಗ್ಗೆ ಅವನು ಜಾಗರೂಕನಾಗಿರುತ್ತಾನೆ. ಅವನು ನೋಡಬಹುದು, ಅನುಭವಿಸಬಹುದು, ಕೇಳಬಹುದು ಮತ್ತು ನಾಲಿಗೆಯಿಂದ ರುಚಿ ನೋಡಬಹುದು. ಈ ಮನುಷ್ಯನು ಒಂದು ಕಾಲದಲ್ಲಿ ನಾವು ಈಗಿನಂತೆ ಈ ಭೂಮಿಯ ಮೇಲೆ ನಡೆದು ವಾಸಿಸುತ್ತಿದ್ದನು. ಬೋಧಕರು ಅಥವಾ ಪ್ರವಾದಿಗಳನ್ನು ನಮ್ಮಲ್ಲಿ ಅನೇಕರು ಕೇಳುವಂತೆಯೇ ಅವರು ಕೇಳಿದ್ದರು. ದುಃಖದ ಸಂಗತಿಯೆಂದರೆ ಮೋಶೆ ಮತ್ತು ಪ್ರವಾದಿಗಳು ಅವನಿಗೆ ಹೇಳಿದ್ದನ್ನು ಅವನು ಗಮನಿಸಲಿಲ್ಲ. ಇಂದಿನಂತೆಯೇ ಅನೇಕರು ದೇವರ ವಾಕ್ಯವನ್ನು ಮತ್ತು ವಾಕ್ಯದ ಬೋಧಕರನ್ನು ಗಮನಿಸುವುದಿಲ್ಲ. ಈ ಮನುಷ್ಯನು ಯೋಚಿಸಲಿಲ್ಲ ಮತ್ತು ಸಾವಿನ ನಂತರದ ಜೀವನದ ಬಗ್ಗೆ ಚಿಂತಿಸಲಿಲ್ಲ. ದೇವರು ಒಳ್ಳೆಯ ದೇವರು ಮತ್ತು ಆದ್ದರಿಂದ ಅವನನ್ನು ನರಕಕ್ಕೆ ಎಸೆಯುವುದಿಲ್ಲ ಎಂದು ಅವನು ಭಾವಿಸಬಹುದಿತ್ತು ಮತ್ತು ಅವನು ಅಲ್ಲಿಗೆ ಬಂದರೂ ಅವನನ್ನು ನರಕದಿಂದ ಬಿಡುಗಡೆ ಮಾಡಲು ಪ್ರಾರ್ಥಿಸಲು ಸಾಕಷ್ಟು ಪುರೋಹಿತರಿದ್ದರು. ನನ್ನ ಸ್ನೇಹಿತ, ಇದೆಲ್ಲದರ ಹೊರತಾಗಿಯೂ ಅವನು ನರಕಕ್ಕೆ ಬಂದನು ಮತ್ತು ಇಲ್ಲಿ ನಾವು ಅವನನ್ನು ಈ ಬೆಂಕಿಯ ಜ್ವಾಲೆಯಲ್ಲಿ ನೋಡುತ್ತೇವೆ. ಅವನ ಮುಖವನ್ನು ನೋಡಿ ಮತ್ತು ದುಃಖವನ್ನು ನೋಡಿ, ಅವನ ಕಣ್ಣುಗಳನ್ನು ನೋಡಿ ಮತ್ತು ಹತಾಶತೆಯ ದೊಡ್ಡ ಭಯವನ್ನು ನೋಡಿ, ಅವನ ಭಯಂಕರವಾದ ಕೂಗನ್ನು ಕೇಳಿ. ಅವನು ತಂದೆ ಅಬ್ರಹಾಮನನ್ನು ಕರೆಯುತ್ತಾನೆ, ನನ್ನ ಮೇಲೆ ಕರುಣೆ ತೋರಿಸು ಮತ್ತು ಸ್ವಲ್ಪ ನೀರಿನಲ್ಲಿ ತನ್ನ ಬೆರಳನ್ನು ಮುಳುಗಿಸಲು ಲಾಜರನನ್ನು ಕಳುಹಿಸಿ ಮತ್ತು ನನ್ನ ನಾಲಿಗೆಯನ್ನು ತಣ್ಣಗಾಗಿಸಿ, ಏಕೆಂದರೆ ನಾನು ಈ ಬೆಂಕಿಯಲ್ಲಿ ಬಹಳ ನೋವನ್ನು ಅನುಭವಿಸುತ್ತಿದ್ದೇನೆ. ಪೂರ್ಣವಿರಾಮ, 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 ನಂತರ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ತಂದೆ ಅಬ್ರಹಾಂ, ನನ್ನ ತಂದೆಯ ಮನೆಗೆ ಲಾಜರನನ್ನು ಕಳುಹಿಸು. ಅಲ್ಲಿ ನನಗೆ 5 ಸಹೋದರರು ಇದ್ದಾರೆ, ಅವನು ಹೋಗಿ ಅವರನ್ನು ಎಚ್ಚರಿಸಲಿ. ಆದ್ದರಿಂದ ಅವರು ಕನಿಷ್ಠ ಈ ನೋವಿನ ಸ್ಥಳಕ್ಕೆ ಬರುವುದಿಲ್ಲ. ತಂದೆ ಅಬ್ರಹಾಂ ಅವರಿಗೆ ಮೋಶೆ ಮತ್ತು ಪ್ರವಾದಿಗಳು ಇದ್ದಾರೆ ಮತ್ತು ಅವರು ಅವರಿಗೆ ಕಿವಿಗೊಡಬೇಕೆಂದು ಹೇಳಿದರು. ಆದರೆ ನರಕದ ಜ್ವಾಲೆಯಲ್ಲಿರುವ ಈ ಮನುಷ್ಯನು ಯಾರಾದರೂ ಸಾವಿನಿಂದ ಎದ್ದು ಹೋಗಿ ಅವರನ್ನು ಎಚ್ಚರಿಸಿದರೆ ಅವರು ಕೇಳುತ್ತಾರೆ ಎಂದು ಹೇಳಿದರು. ಆದರೆ ಅಬ್ರಹಾಮನು ಅವರು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ, ಅವರು ಸತ್ತವರೊಳಗಿಂದ ಎದ್ದರೂ ಅವರು ಯಾರ ಮಾತನ್ನು ಕೇಳುವುದಿಲ್ಲ ಎಂದು ಹೇಳಿದರು. ನಮ್ಮ ಎಷ್ಟು ಸ್ನೇಹಿತರು ಮತ್ತು ಸಂಬಂಧಿಕರು ಈ ದಿನ ನರಕದ ನೋವಿನ ಬೆಂಕಿಯಲ್ಲಿದ್ದಾರೆ ಮತ್ತು ಅವರು ಮರಳಿ ಬಂದು ನರಕದ ಸತ್ಯ ಮತ್ತು ವಾಸ್ತವದ ಬಗ್ಗೆ ನಮಗೆ ಎಚ್ಚರಿಕೆ ನೀಡಬೇಕೆಂದು ಬಯಸುತ್ತಾರೆ. ಅವರು ಹಿಂತಿರುಗಲು ಸಾಧ್ಯವಿಲ್ಲ. ನಾವು ದೇವರ ವಾಕ್ಯವನ್ನು ಹೊಂದಿದ್ದೇವೆ ಮತ್ತು ಅದನ್ನು ನಂಬಬೇಕು. ಯೇಸು ಸತ್ತವರೊಳಗಿಂದ ಎದ್ದನು ಮತ್ತು ಎಷ್ಟು ಜನರು ಅವನನ್ನು ನಂಬಿದ್ದರು? ಕೆಲವೇ ಕೆಲವು. ನರಕದಲ್ಲಿನ ಸಂಕಟವು ಕೇವಲ ಅಲ್ಪಾವಧಿಗೆ ಮಾತ್ರವಲ್ಲ, ಎಂದೆಂದಿಗೂ ಇರುತ್ತದೆ. ದೇವರ ಶಾಪಕ್ಕೆ ಒಳಗಾಗಿರುವ ನೀವು ನನ್ನಿಂದ ದೂರವಿರಿ. ದೆವ್ವ ಮತ್ತು ಅವನ ದೇವತೆಗಳಿಗಾಗಿ ಸಿದ್ಧಪಡಿಸಲಾದ ಶಾಶ್ವತ ಬೆಂಕಿಗೆ ದೂರವಿರಿ. ಮ್ಯಾಥ್ಯೂ 25:41. ನಂತರ ಅವರನ್ನು ಮೋಸಗೊಳಿಸಿದ ದೆವ್ವವನ್ನು ಬೆಂಕಿ ಮತ್ತು ಗಂಧಕದ ಸರೋವರಕ್ಕೆ ಎಸೆಯಲಾಯಿತು ಮತ್ತು ಅವರು ಹಗಲಿರುಳು ಎಂದೆಂದಿಗೂ ಪೀಡಿಸಲ್ಪಡುತ್ತಾರೆ. ಜೀವಂತ ಪುಸ್ತಕದಲ್ಲಿ ಯಾರ ಹೆಸರನ್ನು ಬರೆಯಲಿಲ್ಲ. ಬೆಂಕಿಯ ಸರೋವರಕ್ಕೆ ಎಸೆಯಲಾಯಿತು. ಪ್ರಕಟಣೆ 20:10-15. ಅವುಗಳನ್ನು ತಿನ್ನುವ ಹುಳುಗಳು ಎಂದಿಗೂ ಸಾಯುವುದಿಲ್ಲ ಮತ್ತು ಅವುಗಳನ್ನು ಸುಡುವ ಬೆಂಕಿಯನ್ನು ಎಂದಿಗೂ ನಂದಿಸಲಾಗುವುದಿಲ್ಲ. ಮಾರ್ಕ್ 9:48. ನರಕವು ಹಿಂಸೆ ಮತ್ತು ಸಂಕಟ ಮತ್ತು ನೋವಿನ ಸ್ಥಳವಾಗಿದೆ. ಅಳುವುದು ಮತ್ತು ಹಲ್ಲು ಕಡಿಯುವುದು ಇರುತ್ತದೆ ಎಂದು ಬೈಬಲ್ ಹೇಳುತ್ತದೆ. ಬೆಂಕಿಯು ನೋವನ್ನು ಉಂಟು ಮಾಡುತ್ತದೆ ಮತ್ತು ಜನರು ಅಳುವುದಿಲ್ಲ ಮತ್ತು ಅವರು ಸತ್ತರೆ ಹಲ್ಲು ಕಡಿಯುವುದಿಲ್ಲ. ಕೆಲವರು ನಂಬುತ್ತಾರೆ ಅಥವಾ ಸಾವಿನ ನಂತರ ಜೀವನವಿಲ್ಲ. ನಾವು ರೆವೆಲೇಶನ್ 20:12 ಓದಲು ಸಾವಿನ ನಂತರ ಜೀವನವಿದೆ ಮತ್ತು ನಾನು ಸತ್ತ ದೊಡ್ಡ ಮತ್ತು ಸಣ್ಣ ಸಮಾನವಾಗಿ ಸಿಂಹಾಸನದ ಮುಂದೆ ನಿಂತಿರುವ ಕಂಡಿತು. ನಾವು ಮರಣದ ನಂತರ ನರಕಕ್ಕೆ ಹೋದರೆ ನಾವು ಅದರ ಬೆಂಕಿಯ ಹಿಂಸೆ ಮತ್ತು ನೋವನ್ನು ಎಂದೆಂದಿಗೂ ಅನುಭವಿಸುತ್ತೇವೆ. ಯಾರು ನರಕಕ್ಕೆ ಹೋಗುತ್ತಾರೆ? ದೆವ್ವ ಮತ್ತು ಅವನ ದೇವತೆಗಳಿಗಾಗಿ ನರಕವನ್ನು ಸಿದ್ಧಪಡಿಸಲಾಯಿತು. ಪಾಪ ಮಾಡುವ ಮತ್ತು ಸೈತಾನನ ಧ್ವನಿಯನ್ನು ಕೇಳುವವರೆಲ್ಲರೂ ಮತ್ತು ಜೀವಂತ ಪುಸ್ತಕದಲ್ಲಿ ಯಾರ ಹೆಸರುಗಳನ್ನು ಬರೆಯಲಾಗಿಲ್ಲವೋ ಅವರೆಲ್ಲರೂ ಸಹ ಈ ಖಂಡನೀಯ ಸ್ಥಳಕ್ಕೆ ಹೋಗುತ್ತಾರೆ. ಮ್ಯಾಥ್ಯೂ 25:41 ಮತ್ತು ರೆವೆಲೇಶನ್ 20:15. ಇದರಲ್ಲಿ ನಾವೆಲ್ಲರೂ, ನೀವು ಮತ್ತು ನಾನು, ಪ್ರತಿಯೊಬ್ಬರೂ ಪಾಪ ಮಾಡಿದ್ದಾರೆ ಮತ್ತು ದೇವರ ರಕ್ಷಣೆಯ ಉಪಸ್ಥಿತಿಯಿಂದ ದೂರವಾಗಿದ್ದಾರೆ. ರೋಮನ್ನರು 3:23. ಒಬ್ಬ ಮನುಷ್ಯನ ಮೂಲಕ ಪಾಪವು ಜಗತ್ತಿಗೆ ಬಂದಿತು ಮತ್ತು ಅವನ ಪಾಪವು ಅದರೊಂದಿಗೆ ಮರಣವನ್ನು ತಂದಿತು. ಇದರ ಪರಿಣಾಮವಾಗಿ ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಇಡೀ ಮಾನವ ಜನಾಂಗಕ್ಕೆ ಹರಡಿತು. ರೋಮನ್ನರು 5:12. ಆದಾಮನ ಪಾಪದಿಂದಾಗಿ ನಮ್ಮೆಲ್ಲರ ಮೇಲೆ ಮರಣವು ಬಂದಿತು ಮತ್ತು ನೀವು ಮತ್ತು ನಾನು ಸಾಯಬೇಕಾಗಿದೆ. ಅದೇ ರೀತಿಯಲ್ಲಿ ಪಾಪವು ನಿಮ್ಮ ಮೇಲೆ ಮತ್ತು ನನ್ನ ಮೇಲೆ ಬಂದಿದೆ ಮತ್ತು ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಪಾಪಿಗಳು. ನಾವು ಪಾಪ ಮಾಡುವ ಮತ್ತು ದೇವರಿಗೆ ಅವಿಧೇಯರಾಗುವ ಬಯಕೆಯೊಂದಿಗೆ ಪಾಪಿ ಸ್ವಭಾವವನ್ನು ಹೊಂದಿದ್ದೇವೆ. ಜನರು ಪಾಪ ಮಾಡಲು ಕಲಿಸಬೇಕಾಗಿಲ್ಲ, ಅವರು ಅದನ್ನು ಸ್ವಾಭಾವಿಕವಾಗಿ ಮಾಡುತ್ತಾರೆ. ಜನರು ದೇವರಿಗೆ ವಿಧೇಯರಾಗಲು ತಮ್ಮ ಜೀವನವನ್ನು ಆತನಿಗೆ ಅರ್ಪಿಸಲು ಮತ್ತು ಆತನ ಸೇವೆ ಮಾಡಲು ಕಲಿಸಬೇಕು. ಎಲ್ಲಾ ಮನುಷ್ಯರ ಪಾಪ ಸ್ವಭಾವದ ಕಾರಣ ನಾವೆಲ್ಲರೂ ದೇವರ ರಕ್ಷಣೆಯ ಉಪಸ್ಥಿತಿಯಿಂದ ದೂರವಿದ್ದೇವೆ ಮತ್ತು ನರಕದ ಕಡೆಗೆ ಹೋಗುತ್ತಿದ್ದೇವೆ. ನಮಗೆ ತಿಳಿಯಬೇಕೋ ತಿಳಿಯದೆಯೋ ಭಯಂಕರ ನರಕಕ್ಕೆ ಜಾರುತ್ತಿದ್ದೇವೆ. ಅನೇಕರು ಲಾರ್ಡ್ ಲಾರ್ಡ್ ಎಂದು ಪ್ರಾರ್ಥಿಸುತ್ತಾರೆ ಮತ್ತು ಪ್ರತಿ ವಾರ ಕೆಲವು ಚರ್ಚ್ ಸಮಾರಂಭಗಳನ್ನು ಪುನರಾವರ್ತಿಸುತ್ತಾರೆ. ಆದರೆ ಭಗವಂತನನ್ನು ತಮ್ಮ ರಕ್ಷಕ ಎಂದು ತಿಳಿದಿಲ್ಲ ಮತ್ತು ಮತ್ತೆ ಹುಟ್ಟಿಲ್ಲ, ಅವರು ಖಂಡಿತವಾಗಿಯೂ ನರಕದಲ್ಲಿ ಕಂಡುಬರುತ್ತಾರೆ. ಮ್ಯಾಥ್ಯೂ 7:21-23 ಕ್ರಿಶ್ಚಿಯನ್ನರೆಂದು ಹೇಳಿಕೊಳ್ಳುವವರು ಇದ್ದಾರೆ, ಆದರೆ ಒಳ್ಳೆಯ ಫಲವನ್ನು ತರುವುದಿಲ್ಲ, ಅವರನ್ನು ಬೆಂಕಿಗೆ ಎಸೆಯಲಾಗುತ್ತದೆ. ಮ್ಯಾಥ್ಯೂ 7:19 ನಮ್ಮಲ್ಲಿ ಕಂಡುಬರದ ನಮ್ಮ ಪಾಪ ಸ್ವಭಾವದ ಕೃತ್ಯಗಳೆಂದರೆ ಅನೈತಿಕ ಹೊಲಸು ಮತ್ತು ಅಸಭ್ಯ ಕಾರ್ಯಗಳು, ವಿಗ್ರಹ ಮತ್ತು ವಾಮಾಚಾರದ ಪೂಜೆ. ಜನರು ಶತ್ರುಗಳಾಗುತ್ತಾರೆ ಮತ್ತು ಅವರು ಜಗಳವಾಡುತ್ತಾರೆ. ಅವರು ಅಸೂಯೆ, ಕೋಪ ಮತ್ತು ಮಹತ್ವಾಕಾಂಕ್ಷೆಗಳಾಗುತ್ತಾರೆ. ಅವರು ಪಕ್ಷಗಳಾಗಿ ಬೇರ್ಪಡುತ್ತಾರೆ ಮತ್ತು ಗುಂಪುಗಳು. ಅವರು ಅಸೂಯೆ ಪಡುತ್ತಾರೆ, ಮದ್ಯಪಾನ ಮಾಡುತ್ತಾರೆ, ಕಾಮೋದ್ರೇಕಗಳನ್ನು ಮಾಡುತ್ತಾರೆ ಮತ್ತು ಈ ರೀತಿಯ ಇತರ ಕೆಲಸಗಳನ್ನು ಮಾಡುತ್ತಾರೆ. ನಾನು ಮೊದಲು ಮಾಡಿದಂತೆ ಈಗ ನಾನು ನಿಮಗೆ ಎಚ್ಚರಿಕೆ ನೀಡುತ್ತೇನೆ, ಇವುಗಳನ್ನು ಮಾಡುವವರು ದೇವರ ರಾಜ್ಯವನ್ನು ಹೊಂದುವುದಿಲ್ಲ. ಗಲಾಶಿಯನ್ಸ್ 5:19-21 ನಾವು ನಮ್ಮನ್ನು ಕ್ರೈಸ್ತರು ಎಂದು ಕರೆದುಕೊಂಡರೆ ಪ್ರಪಂಚವು ನಮ್ಮಲ್ಲಿ ಪ್ರೀತಿ, ಸಂತೋಷ, ಶಾಂತಿ, ತಾಳ್ಮೆ, ದಯೆ, ಒಳ್ಳೆಯತನ, ನಿಷ್ಠೆ, ನಮ್ರತೆ ಮತ್ತು ಸ್ವಯಂ ನಿಯಂತ್ರಣವನ್ನು ನೋಡಬೇಕು. ಗಲಾಶಿಯನ್ಸ್ 5:22-24 ನರಕದಲ್ಲಿ ಕಂಡುಬರುವವರು ಯೇಸುವಿನ ಅಮೂಲ್ಯವಾದ ರಕ್ತದಿಂದ ಶುದ್ಧೀಕರಿಸಲ್ಪಡದವರು, ತಮ್ಮ ಪಾಪಗಳನ್ನು ಬಿಟ್ಟು ಬಿಡದವರು, ಶಾಶ್ವತ ಜೀವನವಾದ ದೇವರ ಉಡುಗೊರೆಯನ್ನು ಸ್ವೀಕರಿಸದವರು ಮತ್ತು ಅವಿಧೇಯತೆಯ ಮೂಲಕ ಚಿಕಿತ್ಸೆ ನೀಡುವವರು ಆಗಿರುತ್ತಾರೆ. ಅಗ್ಗವಾಗಿ ದೇವರ ಒಡಂಬಡಿಕೆಯ ರಕ್ತವು ಅವರನ್ನು ಪಾಪದಿಂದ ಶುದ್ಧೀಕರಿಸಿತು. ಹೀಬ್ರೂ 10:29 ಕರ್ತನು ಯಹೂದಿ ನಾಯಕನಾಗಿದ್ದ ನಿಕೋಡೆಮಸ್ನೊಂದಿಗೆ ಮಾತನಾಡಿ, ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಅವನು ಮತ್ತೆ ಹುಟ್ಟದ ಹೊರತು ಯಾರೂ ದೇವರ ರಾಜ್ಯವನ್ನು ನೋಡುವುದಿಲ್ಲ ಎಂದು ಹೇಳಿದರು. ಜಾನ್ 3:3 ಅವನು ಒಬ್ಬ ನಾಯಕ ಮತ್ತು ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ದರು. ಸ್ವರ್ಗವನ್ನು ಪ್ರವೇಶಿಸಲು ಅವನು ಇನ್ನೂ ಹುಟ್ಟಬೇಕು ಎಂದು ಭಗವಂತ ಅವನಿಗೆ ಹೇಳುತ್ತಿದ್ದನು. ನಾವು ಮತ್ತೆ ಹುಟ್ಟದಿದ್ದರೆ, ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ನಾವು ಖಂಡಿತವಾಗಿಯೂ ನರಕಕ್ಕೆ ಹೋಗುತ್ತೇವೆ. ಹಾಗಾದರೆ ದೇವರ ಮಗನನ್ನು ತಿರಸ್ಕರಿಸುವ ವ್ಯಕ್ತಿಯ ಬಗ್ಗೆ ಏನು? ಪಾಪದಿಂದ ಅವನನ್ನು ಶುದ್ಧೀಕರಿಸಿದ ದೇವರ ಒಡಂಬಡಿಕೆಯ ರಕ್ತವನ್ನು ಯಾರು ಅಗ್ಗದ ವಸ್ತುವೆಂದು ಪರಿಗಣಿಸುತ್ತಾರೆ? ಯಾರು ಕೃಪೆಯ ಆತ್ಮವನ್ನು ಅವಮಾನಿಸುತ್ತಾರೆ? ಅವನು ಅರ್ಹವಾದ ಶಿಕ್ಷೆ ಎಷ್ಟು ಕೆಟ್ಟದಾಗಿದೆ ಎಂದು ಯೋಚಿಸಿ. ಯಾಕಂದರೆ ನಾನು ಸೇಡು ತೀರಿಸಿಕೊಳ್ಳುತ್ತೇನೆ, ನಾನು ಮರುಪಾವತಿ ಮಾಡುತ್ತೇನೆ ಎಂದು ಯಾರು ಹೇಳಿದರು? ಮತ್ತು ಕರ್ತನು ತನ್ನ ಜನರನ್ನು ನಿರ್ಣಯಿಸುವನು ಎಂದು ಹೇಳಿದವರು ಯಾರು ಎಂದು ನಮಗೆ ತಿಳಿದಿದೆ. ಇದು ಜೀವಂತ ದೇವರ ಕೈಗೆ ಬೀಳುವುದು ಭಯಾನಕ ವಿಷಯವಾಗಿದೆ. 29:31 ಯಾರು ನಮ್ಮನ್ನು ನರಕಕ್ಕೆ ಕಳುಹಿಸುತ್ತಾರೆ? ದೇವರು ಪ್ರೀತಿಯಾಗಿರುವುದರಿಂದ ಆತನು ನಮ್ಮನ್ನು ಎಂದಿಗೂ ನರಕಕ್ಕೆ ಕಳುಹಿಸುವುದಿಲ್ಲ ಎಂದು ಅನೇಕ ಜನರು ಹೇಳುತ್ತಾರೆ. ಹಾಗಾದರೆ ಜನರು ನರಕಕ್ಕೆ ಹೋಗುವುದು ಹೇಗೆ? ದೇವರು ತನ್ನ ಮಹಾನ್ ಪ್ರೀತಿಯಲ್ಲಿ ನಮಗಾಗಿ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಮಾಡಿದ್ದಾನೆ ಮತ್ತು ಅವನು ಅಥವಾ ಅವಳು ಶಾಶ್ವತತೆಯನ್ನು ಎಲ್ಲಿ ಕಳೆಯಬೇಕೆಂದು ನಿರ್ಧರಿಸಲು ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಬಿಡಲಾಗಿದೆ. ದೇವರು ನಿಮ್ಮ ಮತ್ತು ನನ್ನೊಂದಿಗೆ ಈ ಆಯ್ಕೆಯನ್ನು ಬಿಟ್ಟಿದ್ದಾನೆ ಮತ್ತು ಸ್ವರ್ಗ ಮತ್ತು ನರಕದ ಬಗ್ಗೆ ನಾವೇ ನಿರ್ಧರಿಸಲು ನಾವು ಸ್ವತಂತ್ರರು. ನಾವು ಸ್ವರ್ಗಕ್ಕೆ ಹೋಗಲು ಬಯಸಿದರೆ ನಮಗೆ ದಾರಿ ಸ್ಪಷ್ಟವಾಗಿ ತೋರಿಸಲಾಗಿದೆ. ನಾವು ದೇವರ ಮೋಕ್ಷದ ಮಾರ್ಗವನ್ನು ಒಪ್ಪಿಕೊಳ್ಳಲು ನಿರ್ಲಕ್ಷಿಸಿದರೆ ಅಥವಾ ಅದನ್ನು ಸ್ವೀಕರಿಸದೆ ಸ್ವಲ್ಪ ಸಮಯದವರೆಗೆ ಪಾಪದ ಆನಂದವನ್ನು ಅನುಭವಿಸಲು ನಾವು ಆರಿಸಿಕೊಂಡರೆ ನಾವು ನಮ್ಮನ್ನು ನರಕಕ್ಕೆ ಕಳುಹಿಸುತ್ತೇವೆ, ಏಕೆಂದರೆ ಅದು ಅಲ್ಲಿಗೆ ಹೋಗುವ ಮಾರ್ಗವಾಗಿದೆ. ನೀವು ಮತ್ತು ನನಗೆ ಸ್ವರ್ಗಕ್ಕೆ ಮತ್ತು ನರಕಕ್ಕೆ ದಾರಿ ತೋರಿಸಲಾಗಿದೆ. ಆದರೆ ನೀವು ಮತ್ತು ನಾನು ಯಾವ ರಸ್ತೆಯನ್ನು ತೆಗೆದುಕೊಳ್ಳಬೇಕು ಮತ್ತು ಅದರ ಗಮ್ಯಸ್ಥಾನಕ್ಕೆ ಹೋಗುವ ದಾರಿಯನ್ನು ನಿರ್ಧರಿಸುವುದು? ನಾವು ಹೇಗೆ ಪಾರಾಗೋಣ? ದೇವರು ನಮಗೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಮಾಡಿದ್ದಾನೆ. ಅದು ಹಣದ ಅಗತ್ಯವಿಲ್ಲ, ಅದು ನಿಮಗೆ ಉನ್ನತ ಶಿಕ್ಷಣದ ಅಗತ್ಯವಿಲ್ಲ. ನೀವು ಅದನ್ನು ಸ್ವೀಕರಿಸುವ ಮೊದಲು ನೀವು ಉತ್ತಮ ಜೀವನವನ್ನು ನಡೆಸುವ ಅಗತ್ಯವಿಲ್ಲ ಮತ್ತು ಅದಕ್ಕಾಗಿ ಕೆಲಸ ಮಾಡಲು ನಿಮ್ಮನ್ನು ಕೇಳುವುದಿಲ್ಲ. ದೇವರ ಮಾರ್ಗವು ಉಚಿತವಾಗಿದೆ, ಅದು ಪಾಪಿಗಳಿಗೆ ಮತ್ತು ಒಳ್ಳೆಯ ವ್ಯಕ್ತಿಗೆ. ಕಲಿಕೆಯಿಲ್ಲದ ಮಗು ಮತ್ತು ವಯಸ್ಕರು ಇದನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಸ್ವೀಕರಿಸಬಹುದು. ಇದು ಅದ್ಭುತವಾಗಿದೆ, ಅದ್ಭುತವಾಗಿದೆ ಮತ್ತು ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ. ದೇವರ ಮಾರ್ಗವು ನಮ್ಮ ಭುಜಗಳಿಂದ ಪಾಪದ ಭಾರವನ್ನು ತೆಗೆದುಕೊಳ್ಳುತ್ತದೆ ಮತ್ತು ದೇವರ ನೊಗವು ಸುಲಭವಾಗಿದೆ ಮತ್ತು ಅವನ ಹೊರೆ ಹಗುರವಾಗಿರುತ್ತದೆ. ಮ್ಯಾಥ್ಯೂ 11:28-30 ದೇವರ ಮಾರ್ಗವು ಪಶ್ಚಾತ್ತಾಪ ಪಡುವುದು ಮತ್ತು ನಮ್ಮ ಪಾಪಗಳಿಂದ ತಿರುಗುವುದು. ನಾವು ಮಾಡಿದ ಪಾಪಗಳಿಗಾಗಿ ನಾವು ನಿಜವಾಗಿಯೂ ಪಶ್ಚಾತ್ತಾಪ ಪಡಬೇಕು ಮತ್ತು ಅವುಗಳಿಂದ ಹೊರಗುಳಿಯಬೇಕು. ಆದರೆ ಈಗ ನಾನು ಸಂತೋಷವಾಗಿದ್ದೇನೆ, ಏಕೆಂದರೆ ನಿಮ್ಮ ದುಃಖವು ನಿಮ್ಮ ಮಾರ್ಗಗಳನ್ನು ಬದಲಾಯಿಸುವಂತೆ ಮಾಡಿದೆ, ಏಕೆಂದರೆ ದೇವರು ಬಳಸುವ ದುಃಖವು ಮೋಕ್ಷಕ್ಕೆ ಕಾರಣವಾಗುವ ಹೃದಯದ ಬದಲಾವಣೆಯನ್ನು ತರುತ್ತದೆ. 2 ಕೊರಿಂಥಿಯಾನ್ಸ್ 7:9-10 ನೀವು ನಿಮ್ಮ ಪಾಪಗಳಿಂದ ತಿರುಗಿದ್ದೀರಿ ಎಂದು ತೋರಿಸುವಂತಹ ಕೆಲಸಗಳನ್ನು ಮಾಡಿ. ಮ್ಯಾಥ್ಯೂ 3:8 ನಾನು ನಿಮಗೆ ಹೇಳುತ್ತೇನೆ, ಪಶ್ಚಾತ್ತಾಪ ಪಡುವ ಅಗತ್ಯವಿಲ್ಲದ 99 ನೀತಿವಂತ ಜನರಿಗಿಂತ ಪಶ್ಚಾತ್ತಾಪ ಪಡುವ ಒಬ್ಬ ಪಾಪಿಯ ಮೇಲೆ ಸ್ವರ್ಗದಲ್ಲಿ ಹೆಚ್ಚು ಸಂತೋಷವಾಗುತ್ತದೆ. ಲೂಕ 15:7 ಇದನ್ನು ಬರೆಯಲಾಗಿದೆ, ಮೆಸ್ಸಿ ಬಳಲುತ್ತಿದ್ದಾರೆ ಮತ್ತು 3 ದಿನಗಳ ನಂತರ ಸಾವಿನಿಂದ ಎದ್ದೇಳಬೇಕು ಮತ್ತು ಅವನ ಹೆಸರಿನಲ್ಲಿ ಪಶ್ಚಾತ್ತಾಪ ಮತ್ತು ಪಾಪಗಳ ಕ್ಷಮೆಯ ಸಂದೇಶವನ್ನು ಎಲ್ಲಾ ರಾಷ್ಟ್ರಗಳಿಗೆ ಬೋಧಿಸಬೇಕು. ಲೂಕ 24:46-47 ದೇವರು ಕರುಣಾಮಯಿ ಎಂದು ನಿಮಗೆ ತಿಳಿದಿದೆ, ಏಕೆಂದರೆ ಅವನು ನಿಮ್ಮನ್ನು ಪಶ್ಚಾತ್ತಾಪ ಪಡುವಂತೆ ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ರೋಮನ್ನರು 2:4. ಪವಿತ್ರಾತ್ಮದ ಮನವರಿಕೆಯಿಂದ ನಾವು ಎಷ್ಟು ದೊಡ್ಡ ಪಾಪಿಗಳೆಂದು ನಾವು ನೋಡಿದ್ದೇವೆ ಮತ್ತು ನಾವು ವಿಷಾದಿಸುತ್ತೇವೆ ಮತ್ತು ಪಶ್ಚಾತ್ತಾಪ ಪಡುತ್ತೇವೆ. ಆಗ ನಾವು ನಮ್ಮ ಪಾಪಗಳನ್ನು ಆತನಿಗೆ ಒಪ್ಪಿಕೊಳ್ಳಬೇಕು, ಏಕೆಂದರೆ ಅವನು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ ಮತ್ತು ನಮ್ಮ ಎಲ್ಲಾ ತಪ್ಪುಗಳಿಂದ ನಮ್ಮನ್ನು ಶುದ್ಧೀಕರಿಸುತ್ತಾನೆ. ಪೂರ್ಣವಿರಾಮ ಉದ್ಧರಣ 1 ಜಾನ್ 1:9. ಯೇಸು ನಮಗಾಗಿ ಮಾಡಿದ್ದನ್ನು ನಾವು ನಂಬಬೇಕು ಮತ್ತು ನಂಬಿಕೆಯಿಂದ ಸ್ವೀಕರಿಸಬೇಕು. ಮೋಶೆಯು ಮರುಭೂಮಿಯಲ್ಲಿ ಒಂದು ಕಂಬದ ಮೇಲೆ ಕಂಚಿನ ಹಾವನ್ನು ಎತ್ತುವಂತೆ ಅದೇ ರೀತಿಯಲ್ಲಿ ಮನುಷ್ಯಕುಮಾರನು ಎತ್ತಲ್ಪಡಬೇಕು. ಆದ್ದರಿಂದ ಆತನನ್ನು ನಂಬುವ ಪ್ರತಿಯೊಬ್ಬರೂ ನಿತ್ಯ ಜೀವವನ್ನು ಹೊಂದಲು ದೇವರು ಜಗತ್ತನ್ನು ತುಂಬಾ ಪ್ರೀತಿಸಿದನು, ಅವನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆದ್ದರಿಂದ ಆತನನ್ನು ನಂಬುವ ಪ್ರತಿಯೊಬ್ಬರೂ ಸಾಯುವುದಿಲ್ಲ ಆದರೆ ಶಾಶ್ವತ ಜೀವನವನ್ನು ಹೊಂದುತ್ತಾರೆ, ಏಕೆಂದರೆ ದೇವರು ತನ್ನ ಮಗನನ್ನು ಜಗತ್ತಿಗೆ ನ್ಯಾಯಾಧೀಶರನ್ನಾಗಿ ಕಳುಹಿಸಲಿಲ್ಲ ಆದರೆ ಅದರ ರಕ್ಷಕನಾಗಿರಿ. ಮಗನನ್ನು ನಂಬುವವನು ನಿರ್ಣಯಿಸಲ್ಪಡುವುದಿಲ್ಲ, ಆದರೆ ನಂಬದವನು ಈಗಾಗಲೇ ನಿರ್ಣಯಿಸಲ್ಪಟ್ಟಿದ್ದಾನೆ, ಏಕೆಂದರೆ ಅವನು ದೇವರ ಒಬ್ಬನೇ ಮಗನನ್ನು ನಂಬಲಿಲ್ಲ. ಮಗನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮಗನಿಗೆ ಅವಿಧೇಯನಾದವನು ಜೀವವನ್ನು ಹೊಂದಿರುವುದಿಲ್ಲ, ಆದರೆ ದೇವರ ಶಿಕ್ಷೆಯಲ್ಲಿ ಉಳಿಯಿರಿ. ಜಾನ್ 3:14-18. ನಾನು ನಿಮಗೆ ಸತ್ಯವನ್ನು ಹೇಳುತ್ತಿದ್ದೇನೆ, ನನ್ನ ಮಾತುಗಳನ್ನು ಕೇಳುವವನು ಮತ್ತು ನನ್ನನ್ನು ಕಳುಹಿಸಿದವನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನು ನಿರ್ಣಯಿಸಲ್ಪಡುವುದಿಲ್ಲ ಆದರೆ ಈಗಾಗಲೇ ಮರಣದಿಂದ ಜೀವನಕ್ಕೆ ಹಾದುಹೋಗಿದ್ದಾನೆ. ಜಾನ್ 5:24. ದೇವರ ಅನುಗ್ರಹದಿಂದ ನೀವು ನಂಬಿಕೆಯ ಮೂಲಕ ರಕ್ಷಿಸಲ್ಪಟ್ಟಿದ್ದೀರಿ, ಇದು ನಿಮ್ಮ ಸ್ವಂತ ಪ್ರಯತ್ನಗಳ ಫಲಿತಾಂಶವಲ್ಲ ಆದರೆ ದೇವರ ಕೊಡುಗೆಯಾಗಿದೆ, ಆದ್ದರಿಂದ ಯಾರೂ ಅದರ ಬಗ್ಗೆ ಹೆಮ್ಮೆ ಪಡುವಂತಿಲ್ಲ. ಎಫೆಸಿಯನ್ಸ್ 2:8. ಆದಾಮನು ಪಾಪ ಮಾಡಿದ್ದರಿಂದ ಮರಣ ಮತ್ತು ಪಾಪವು ಎಲ್ಲಾ ಮನುಷ್ಯರ ಮೇಲೆ ಬಂದಿತು, ಆದರೆ ಪಾಪರಹಿತನಾದ ದೇವರ ಮಗನಾದ ಯೇಸು ನಿನಗಾಗಿ ಮತ್ತು ನನಗಾಗಿ ನಮ್ಮ ಸ್ಥಳದಲ್ಲಿ ಮರಣ ಹೊಂದಿದ್ದರಿಂದ ನಾವು ಶಾಶ್ವತ ಜೀವನವನ್ನು ಹೊಂದಬಹುದು. ಎಲ್ಲಾ ಜನರು ಆಡಂನೊಂದಿಗೆ ತಮ್ಮ ಒಕ್ಕೂಟದ ಕಾರಣದಿಂದಾಗಿ ಸಾಯುವಂತೆಯೇ ಅದೇ ರೀತಿಯಲ್ಲಿ ಕ್ರಿಸ್ತನೊಂದಿಗಿನ ಅವರ ಒಕ್ಕೂಟದಿಂದಾಗಿ ಎಲ್ಲರೂ ಜೀವಕ್ಕೆ ಎಬ್ಬಿಸಲ್ಪಡುತ್ತಾರೆ. 1 ಕೊರಿಂಥಿಯಾನ್ಸ್ 15:22. ಆದ್ದರಿಂದ ನೀವು ನೋಡುತ್ತೀರಿ, ನಾವು ಮಾಡಬೇಕಾಗಿರುವುದು ತುಂಬಾ ಕಡಿಮೆ ಮತ್ತು ಏನೂ ವೆಚ್ಚವಾಗುವುದಿಲ್ಲ. ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು ಮತ್ತು ಅವುಗಳಿಂದ ಹೊರಗುಳಿಯಬೇಕು, ತಪ್ಪೊಪ್ಪಿಕೊಳ್ಳಬೇಕು ಮತ್ತು ಯೇಸುಕ್ರಿಸ್ತನನ್ನು ನಮ್ಮ ಪ್ರಭು ಮತ್ತು ರಕ್ಷಕನಾಗಿ ನಂಬಬೇಕು ಮತ್ತು ಸ್ವೀಕರಿಸಬೇಕು. ಕೊಡುವ ಮತ್ತು ಕೊಡುವ ಎಲ್ಲವನ್ನು ಮಾಡುವವನು ಕರ್ತನಾದ ಯೇಸು. ಅವರು ಕ್ಯಾಲ್ವರಿ ಶಿಲುಬೆಯಲ್ಲಿ ತಮ್ಮ ಸ್ವಂತ ಜೀವನದಿಂದ ನಿಮ್ಮ ಮೋಕ್ಷಕ್ಕಾಗಿ ಪಾವತಿಸಿದರು. ಅವರು ತಮ್ಮ ಅಮೂಲ್ಯವಾದ ರಕ್ತದಿಂದ ನಮ್ಮ ಹೃದಯಗಳನ್ನು ಶುದ್ಧೀಕರಿಸುತ್ತಾರೆ. ಅವರು ನಮ್ಮ ಅನೇಕ ಪಾಪಗಳನ್ನು ಕ್ಷಮಿಸುತ್ತಾರೆ. ಅವನು ನಮಗೆ ದೇವರ ಮಕ್ಕಳಾಗುವ ಹಕ್ಕನ್ನು ನೀಡುತ್ತಾನೆ ಮತ್ತು ಅವನು ನಮ್ಮನ್ನು ಸ್ವೀಕರಿಸುತ್ತಾನೆ ಮತ್ತು ನಮ್ಮನ್ನು ತನ್ನ ಸ್ವಂತವನ್ನಾಗಿ ಮಾಡಿಕೊಳ್ಳುತ್ತಾನೆ. ಜಾನ್ 1:12. ಜೀಸಸ್ ಎಂತಹ ಅದ್ಭುತವಾದ ಮತ್ತು ಉಚಿತ ಮೋಕ್ಷವನ್ನು ನೀಡುತ್ತಾನೆ. ಈ ಮೋಕ್ಷವನ್ನು ಸ್ವೀಕರಿಸಿ ಮತ್ತು ಈಗ ಯೇಸುವನ್ನು ಸ್ವೀಕರಿಸಿ. ಅಧರ್ಮಿಯೊಬ್ಬನು ಒಮ್ಮೆ ಕ್ರೈಸ್ತನಿಗೆ ತನ್ನ ಧರ್ಮದಿಂದ ಯಾವುದೇ ಪ್ರಯೋಜನವಿಲ್ಲ ಮತ್ತು ಅವನು ಅದಕ್ಕೆ ಎಂದಿಗೂ ಉತ್ತಮನಾಗುವುದಿಲ್ಲ ಎಂದು ಮನವರಿಕೆ ಮಾಡಲು ಪ್ರಯತ್ನಿಸುತ್ತಿದ್ದನು. ನಂಬಿಕೆಯಿಲ್ಲದವನು ಕೇಳಿದನು, ನಿಮ್ಮ ಯೇಸು ನಿನಗಾಗಿ ಏನು ಮಾಡಿದನು? ಕ್ರಿಶ್ಚಿಯನ್ ಹೇಳಿದರು, ಅವನು ನನ್ನನ್ನು ಉಳಿಸಿದ್ದಾನೆ. ಅಧರ್ಮಿಯು ಪ್ರಶ್ನಿಸಿದನು, ಮತ್ತು ಅದು ಏನು? ಮತ್ತು ಅವನು ಮಾತನಾಡುವಾಗ ಅವನ ಮುಖದಲ್ಲಿ ನಂಬಲಾಗದ ನಗು ಇತ್ತು. ಕ್ರಿಶ್ಚಿಯನ್ ಉತ್ತರಿಸಿದ, ನನ್ನೊಂದಿಗೆ ಬಾಗಿಲಿಗೆ ಹೆಜ್ಜೆ ಹಾಕಿ ಮತ್ತು ನಾನು ನಿಮಗೆ ತೋರಿಸುತ್ತೇನೆ. ಆದ್ದರಿಂದ ಒಟ್ಟಿಗೆ ಅವರು ಬಾಗಿಲಿಗೆ ನಡೆದು ಹೊರಗೆ ಹೆಜ್ಜೆ ಹಾಕಿದರು. ಕ್ರಿಶ್ಚಿಯನ್ ನಂತರ ಒಣ ಎಲೆಗಳ ಪ್ರಮಾಣವನ್ನು ಎತ್ತಿಕೊಂಡು ದೊಡ್ಡ ವೃತ್ತ ಅಥವಾ ಉಂಗುರವನ್ನು ಮಾಡಿದರು. ನಂತರ ಅವರು ಹುಳುವನ್ನು ಹುಡುಕಿದರು ಮತ್ತು ಅದನ್ನು ಕಂಡುಕೊಂಡ ನಂತರ ಅವರು ಅದನ್ನು ಉಂಗುರದ ಮಧ್ಯದಲ್ಲಿ ಇರಿಸಿದರು. ನಂತರ ಅವನು ಕೆಲವು ಬೆಂಕಿಕಡ್ಡಿಗಳನ್ನು ತೆಗೆದುಕೊಂಡು ಹುಳುವಿನ ಸುತ್ತಲಿನ ಒಣ ಎಲೆಗಳಿಗೆ ಬೆಂಕಿ ಹಚ್ಚಿದನು. ನಂಬಿಕೆಯಿಲ್ಲದವನು ಆಶ್ಚರ್ಯದಿಂದ ನೋಡಿದನು. ಬೆಂಕಿಯ ಶಾಖವು ಕಳಪೆ ವರ್ಮ್ ಅನ್ನು ಸಮೀಪಿಸುತ್ತಿದ್ದಂತೆ ಅದು ಸುಳಿಯಲು ಮತ್ತು ಸುಳಿಯಲು ಪ್ರಾರಂಭಿಸಿತು ಮತ್ತು ಸಂಕಟದ ಲಕ್ಷಣಗಳನ್ನು ತೋರಿಸಿತು, ಆದರೆ ಅದು ಸುಡುವ ಉಂಗುರದಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ಕ್ರಿಶ್ಚಿಯನ್ ನಂತರ ಹೊಗೆಯ ಮೂಲಕ ತನ್ನ ಕೈಯನ್ನು ವೇಗವಾಗಿ ಓಡಿಸಿದನು ಮತ್ತು ಹುಳುವನ್ನು ಅದರ ಅಪಾಯಕಾರಿ ಸ್ಥಾನದಿಂದ ಹೊರತೆಗೆದನು ಮತ್ತು ಬೆಂಕಿಯಿಂದ ಮತ್ತು ಎಲ್ಲಾ ಅಪಾಯಗಳಿಂದ ದೂರವಿರುವ ಹಸಿರು ಹುಲ್ಲಿನ ಮೇಲೆ ಇರಿಸಿದನು. ಅಲ್ಲಿ ಕ್ರಿಶ್ಚಿಯನ್ ಹೇಳಿದರು, ಜೀಸಸ್ ನನಗಾಗಿ ಮಾಡಿದ್ದು ಅದನ್ನೇ, ನಾನು ನರಕದ ಜ್ವಾಲೆಗೆ ಒಡ್ಡಿಕೊಂಡಿದ್ದೇನೆ, ಅವರು ನನ್ನನ್ನು ಸುತ್ತುವರೆದಿದ್ದರು ಮತ್ತು ತಪ್ಪಿಸಿಕೊಳ್ಳುವ ಯಾವುದೇ ಸಾಧ್ಯತೆಯಿಲ್ಲ, ನಾನು ಮಹಾಪಾಪಿಯಾಗಿದ್ದೆ ಮತ್ತು ನಾಶವಾಗಲು ಸಿದ್ಧನಾಗಿದ್ದೆ, ಆದರೆ ಯೇಸು ನನ್ನ ಪಾಪಗಳಿಗಾಗಿ ಸಾಯುವ ಮೂಲಕ ನನ್ನನ್ನು ರಕ್ಷಿಸಿದನು, ಬೆಂಕಿಯಿಂದ ಕೋಲಿನಂತೆ ನನ್ನನ್ನು ಕಿತ್ತುಕೊಂಡನು. ಜೆಕರಿಯ 3:2. ಆತ್ಮೀಯ ಸ್ನೇಹಿತ, ನೀವು ಖಂಡಿತವಾಗಿಯೂ ನರಕದ ಬೆಂಕಿಗೆ ಹೋಗುತ್ತಿರುವಾಗ ನೀವು ಯೇಸುವಿನ ಕಡೆಗೆ ನೋಡುವುದಿಲ್ಲವೇ? ಅವನಿಂದ ತಿರುಗಿ ಮತ್ತು ನಿಮ್ಮ ಪಾಪಗಳನ್ನು ಅವನಿಗೆ ಒಪ್ಪಿಕೊಳ್ಳಿ, ಅವನನ್ನು ನಂಬಿರಿ ಮತ್ತು ಸ್ವೀಕರಿಸಿ ಮತ್ತು ಅವನು ನಿಮ್ಮನ್ನು ಉಳಿಸಲಿ. ಇನ್ನು ಸ್ವಲ್ಪ ಸಮಯ ಕಾಯಬೇಡ, ಆದರೆ ಈಗ ಅವನನ್ನು ಸ್ವೀಕರಿಸು. ನೀವು ಎಲ್ಲೇ ಇರಿ, ಈಗ ನಿಮ್ಮ ಹೃದಯವನ್ನು ಕರ್ತನಾದ ಯೇಸುವಿಗೆ ತೆರೆಯಿರಿ. ಅವನು ನಿನ್ನನ್ನು ಪ್ರೀತಿಸುತ್ತಾನೆ. ನೀನು ಸಾಯುವುದನ್ನು ಅವನು ಬಯಸುವುದಿಲ್ಲ. ಅವರು ನಿಮ್ಮನ್ನು ಉಳಿಸಲು ಬಯಸುತ್ತಾರೆ. ಅವರು ನಿಮ್ಮ ಅಳಲು ಕೇಳಲು ಕಾಯುತ್ತಿದ್ದಾರೆ. ಈಗ ಅವನನ್ನು ಕರೆ ಮಾಡಿ ಮತ್ತು ಅವನು ತನ್ನ ಉಗುರು ಚುಚ್ಚಿದ ಕೈಯನ್ನು ಚಾಚಿ ನಿನ್ನನ್ನು ಬೆಂಕಿಯಿಂದ ಎತ್ತಿ ಹಸಿರು ಹುಲ್ಲಿನ ಮೇಲೆ ಶಾಶ್ವತವಾದ ಖಂಡನೆಯ ಅಪಾಯದಿಂದ ದೂರವಿರಿಸುತ್ತಾನೆ. ಆತನು ನಿಮ್ಮನ್ನು ಸ್ವರ್ಗಕ್ಕೆ ಹೋಗುವ ದಾರಿಯಲ್ಲಿ ಹಾಕುತ್ತಾನೆ. ಈಗ ಅವನನ್ನು ನಂಬಿರಿ.